ಅಧ್ಯಾಯ 18. ಇಂದ್ರನನ್ನು ಕೊಲ್ಲುವ ದ್ವಿತೀಯ ಪ್ರತಿಜ್ಞೆ. ಶುಕಮುನಿಗಳು ಹೇಳಿದರು, ಅದಿತಿಯ 12 ಮಂದಿ ಪುತ್ರರಲ್ಲಿ 5ನೆಯವನಾದ ಸವಿತಾ ಎಂಬುವನ ಹೆಂಡತಿ ಪೃಷ್ಣಿಯು ಸಾವಿತ್ರಿ, ವ್ಯಾಹುತಿ ಮತ್ತು ತ್ರಯಿ ಎಂಬ ಪುತ್ರಿಯರನ್ನು ಮತ್ತು ಅಗ್ನಿಹೋತ್ರ, ಪಶು, ಸೋಮ, ಚಾತುರ್ಮಾಸ್ಯ ಮತ್ತು ಪಂಚಮಹಾ ಯಜ್ಞಗಳೆಂಬ ಪುತ್ರರನ್ನು ಪಡೆದಳು. ರಾಜನೇ, ಅದಿತಿಯ 6ನೆಯ ಪುತ್ರ ಭಗನ ಹೆಂಡತಿ ಸಿದ್ಧಿಯು ಮಹಿಮಾ, ವಿಭು ಮತ್ತು ಪ್ರಭು ಎಂಬ 3 ಪುತ್ರರನ್ನು ಮತ್ತು ಆಶಿ ಎಂಬ ಹೆಸರುಳ್ಳ ಅತಿ ಸುಂದರಿಯಾದ ಓರ್ವ ಪುತ್ರಿಯನ್ನು ಪಡೆದಳು. ಅದಿತಿಯ 7ನೆಯ ಮಗನಾದ ದಾತ ಎನ್ನುವವನಿಗೆ ಕುಹು, ಸಿನಿವಾಲಿ, ರಾಕ ಮತ್ತು ಅನುಮತಿ ಎಂಬ 4 ಜನ ಪತ್ನಿಯರಿದ್ದರು. ಇವರು ಕ್ರಮವಾಗಿ ಸಾಯಂ, ದರ್ಶ, ಪ್ರಾತಃ ಮತ್ತು ಪುನರ್ಮಾಸ ಎಂಬ ಗಂಡು ಮಕ್ಕಳನ್ನು ಹಡೆದರು. ಅದಿತಿಯ 8ನೆಯ ಮಗ ವಿಧಾತ ಎಂಬಾತನ ಹೆಂಡತಿ ಕ್ರಿಯಾ. ಅವಳಲ್ಲಿ ವಿಧಾತ ಎಂಬಾತನು ಪುರುಷರೆಂಬ 5 ಅಗ್ನಿ ದೇವತೆಗಳನ್ನು ಪಡೆದನು. ಅದಿತಿಯ 9ನೆಯ ಮಗನಾದ ವರುಣನ ಹೆಂಡತಿ ಚರ್ಷಣಿ ಎಂಬವಳು. ಬ್ರಹ್ಮಪುತ್ರ ಭೃಗುವು ಅವಳ ಗರ್ಭದಲ್ಲಿ ಮತ್ತೆ ಜನ್ಮವೆತ್ತಿದನು. ವರುಣನ ವೀರ್ಯದಿಂದ ಮಹಾಯೋಗಿ ವಾಲ್ಮೀಕಿಯು ವಾಲ್ಮೀಕದಿಂದ ಜನಿಸಿದನು. ಭೃಗು ಮತ್ತು ವಾಲ್ಮೀಕಿಗಳು ವರುಣನ ವಿಶೇಷ ಪುತ್ರರಾಗಿದ್ದರು. ಆದರೆ ಅಗಸ್ತ್ಯ ಮತ್ತು ವಸಿಷ್ಠ ಮುನಿಗಳು ವರುಣನ ಮತ್ತು ಅದಿತಿಯ 10ನೆಯ ಪುತ್ರನಾದ ಮಿತ್ರ ಇವರಿಬ್ಬರ ಪುತ್ರರಾಗಿದ್ದರು. ಸ್ವರ್ಗಲೋಕದ ಅಪ್ಸರ ಕನ್ಯರಾದ ಊರ್ವಶಿಯನ್ನು ಕಂಡು ಮಿತ್ರ ಮತ್ತು ವರುಣರಿಬ್ಬರ ವೀರ್ಯ ಸ್ಖಲನವಾಯಿತು. ಅದನ್ನು ಅವರು ಮಣ್ಣಿನ ಮಡಕೆಯಲ್ಲಿ ಶೇಖರಿಸಿಟ್ಟರು. ಅನಂತರ ಆ ಮಡಕೆಯಿಂದ ಅಗಸ್ತ್ಯ ಮತ್ತು ವಸಿಷ್ಠರೆಂಬ ಪುತ್ರರು ಪ್ರಾದುರ್ಭವಿಸಿದರು. ಆದ್ದರಿಂದ ಅವರು ಮಿತ್ರ ವರುಣರ ಸಾಮಾನ್ಯ ಪುತ್ರರಾಗಿದ್ದರು. ಮಿತ್ರನು ರೇವತಿ ಎಂಬ ತನ್ನ ಪತ್ನಿಯ ಗರ್ಭದಲ್ಲಿ ಉತ್ಸರ್ಗ, ಅರಿಷ್ಟ ಮತ್ತು ಪಿಪ್ಪಲ ಎಂಬ ಹೆಸರಿನ 3 ಗಂಡು ಮಕ್ಕಳನ್ನು ಪಡೆದನು. ಪರೀಕ್ಷಿತ ಮಹಾರಾಜನೇ, ಅದಿತಿಯ 11ನೆಯ ಮಗನಾದ ಹಾಗೂ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪತ್ನಿ ಪೌಲೋಮಿಯ ಗರ್ಭದಲ್ಲಿ ಜಯಂತ, ಕುಶಭ ಮತ್ತು ಮಿಡುಷ ಎಂಬ 3 ಪುತ್ರರನ್ನು ಪಡೆದನು ಎಂದು ನಾವು ಕೇಳಿದ್ದೇವೆ. ಅನಂತ ಶಕ್ತಿ ಸಂಪನ್ನನಾದ ದೇವೋತ್ತಮ ಪರಮ ಪುರುಷನು ಸ್ವಶಕ್ತಿಯಿಂದಲೇ ಅದಿತಿಯ 12ನೆಯ ಪುತ್ರನಾದ ಉರುಕ್ರಮನಾಗಿ ವಾಮನ ರೂಪದಲ್ಲಿ ಆವಿರ್ಭವಿಸಿದನು. ಅವನು ಕೀರ್ತಿ ಎಂಬ ತನ್ನ ಹೆಂಡತಿಯ ಗರ್ಭದಲ್ಲಿ ಸೌಭಗನೇ ಮುಖ್ಯರಾದ ಅನೇಕ ಪುತ್ರರನ್ನು ಹೊಂದಿದ್ದ ಬೃಹತ್ ಶ್ಲೋಕನೆಂಬ ಪುತ್ರನನ್ನು ಪಡೆದನು. ಅನಂತರ ಶ್ರೀಮದ್ ಭಾಗವತದ 8ನೆಯ ಸ್ಕಂಧದಲ್ಲಿ ಉರುಕ್ರಮನು ಶ್ರೀ ವಾಮನ ದೇವನು ಹೇಗೆ ಕಶ್ಯಪ ಮಹರ್ಷಿಯ ಪುತ್ರನಾಗಿ ಆವಿರ್ಭವಿಸಿದನೆಂಬುದನ್ನು ಮತ್ತು ಅವನು 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಹೇಗೆ ಆಕ್ರಮಿಸಿದನೆಂಬುದನ್ನು ನಾನು ವಿವರಿಸುತ್ತೇನೆ. ಅವನ ಅಸಾಮಾನ್ಯ ಚಟುವಟಿಕೆಗಳನ್ನು, ಗುಣಗಳನ್ನು, ಶಕ್ತಿಯನ್ನು ಮತ್ತು ಅವನು ಅದಿತಿಯ ಗರ್ಭದಲ್ಲಿ ಹೇಗೆ ಅವತರಿಸಿದನೆಂಬುದನ್ನು ನಾನು ವಿವರಿಸುತ್ತೇನೆ. ಈಗ ಕಶ್ಯಪನಿಂದ ಹುಟ್ಟಿದ ಆದರೆ ದೈತ್ಯರಾದ ದಿತಿ ಪುತ್ರರನ್ನು ವರ್ಣಿಸುತ್ತೇನೆ. ಈ ದೈತ್ಯ ಕುಲದಲ್ಲಿ ಮಹಾಭಕ್ತನಾದ ಪ್ರಹ್ಲಾದ ಮಹಾರಾಜನು ಆವಿರ್ಭವಿಸಿದನು. ಅದೇ ಕುಲದಲ್ಲಿ ಬಲಿಮಹಾರಾಜನು ಸಹ ಆವಿರ್ಭವಿಸಿದನು. ದಿತಿಯ ಗರ್ಭದಿಂದ ಬಂದವರಾದ್ದರಿಂದ ಅವರನ್ನು ಶಾಸ್ತ್ರ ಪರಿಭಾಷೆಯಲ್ಲಿ ದೈತ್ಯರೆಂದು ಕರೆಯಲಾಗುತ್ತದೆ. ಹಿರಣ್ಯಕಶಿಪು ಮತ್ತು ಹಿರಣ್ಯಕ್ಷ ಎಂಬ 2 ಪುತ್ರರು ದಿತಿಯ ಗರ್ಭದಲ್ಲಿ ಮೊದಲು ಜನಿಸಿದರು. ಬಹು ಶಕ್ತಿಶಾಲಿಗಳಾಗಿದ್ದ ಅವರಿಬ್ಬರನ್ನು ದೈತ್ಯ ಮತ್ತು ದಾನವರು ಪೂಜಿಸುತ್ತಿದ್ದರು. ಜಂಬನ ಪುತ್ರಿಯಾದ ಮತ್ತು ಧನುವಂಶಜಳಾದ ಕಯಾದುವು ಹಿರಣ್ಯಕಶಿಪುವಿನ ಪತ್ನಿಯಾಗಿದ್ದಳು. ಅವಳು ಸಂಲಾದ, ಅನುಲ್ಲಾದ, ಲಾದ ಮತ್ತು ಪ್ರಹ್ಲಾದ ಎಂಬ 4 ಪುತ್ರರಿಗೆ ಕ್ರಮವಾಗಿ ಜನ್ಮವಿತ್ತಳು. ಸಿಂಹಿಕೆಯು ಇವರ ಸಹೋದರಿಯಾಗಿದ್ದಳು. ಅವಳು ದಾನವ ವಿಪ್ರಚಿತನನ್ನು ವಿವಾಹವಾಗಿ ಅವನಿಂದ ಮತ್ತೊಬ್ಬ ದಾನವ ರಾಹುವಿಗೆ ಜನ್ಮವಿತ್ತಳು. ರಾಹುವು ವೇಷಮರಿಸಿಕೊಂಡು ದೇವತೆಗಳೊಬ್ಬನಾಗಿ ಅಮೃತಪಾನ ಮಾಡುತ್ತಿದ್ದನು. ದೇವೋತ್ತಮ ಪರಮಪುರುಷನು ಅವನ ತಲೆಯನ್ನು ಕಡಿದು ಹಾಕಿದನು. ಸಂಲಾದನ ಪತ್ನಿಯ ಹೆಸರು ಕೃತಿ. ಅವಳು ಸಂಲಾದನೊಂದಿಗೆ ಕೂಡಿಕೊಂಡು ಪಂಚಜನನೆಂಬ ಪುತ್ರನಿಗೆ ಜನ್ಮ ಕೊಟ್ಟಳು. ಹಲಾದನ ಹೆಂಡತಿ ಧಮನಿ. ಅವಳು ವಾತಾಪಿ ಮತ್ತು ಇಲ್ವಲರೆಂಬ ಇಬ್ಬರು ಪುತ್ರರಿಗೆ ಜನ್ಮವಿತ್ತಳು. ಅಗಸ್ತ್ಯ ಮುನಿಗಳು ಇಲ್ವಳನ ಅತಿಥಿಗಳಾದಾಗ ಇಲ್ವಳನು ಟಗರಿನ ರೂಪ ಧರಿಸಿದ ವಾತಾಪಿಯನ್ನು ಬೇಯಿಸಿ ಅವರಿಗೆ ಔತಣದಡಿಗೆಯನ್ನು ಬಡಿಸಿದನು. ಅನುಲಾದನ ಹೆಂಡತಿ ಸೂರ್ಯ. ಅವಳು ಭಾಷ್ಕಳ ಮತ್ತು ಮಹಿಷ ಎಂಬ ಇಬ್ಬರು ಗಂಡು ಮಕ್ಕಳನ್ನು ಹಡೆದಳು. ಪ್ರಹ್ಲಾದನಿಗೆ ವಿರೋಚನನೆಂಬ ಒಬ್ಬ ಮಗನಿದ್ದನು. ಅವನ ಹೆಂಡತಿ ಬಲಿರಾಜನಿಗೆ ಜನ್ಮ ನೀಡಿದಳು. ಅನಂತರದಲ್ಲಿ ಬಲಿ ಮಹಾರಾಜನು ಅಶನೆಯ ಗರ್ಭದಲ್ಲಿ 100 ಪುತ್ರರನ್ನು ಪಡೆದನು. ಈ 100 ಮಂದಿ ಮಕ್ಕಳಲ್ಲಿ ಬಾಣ ಮಹಾರಾಜನು ಜ್ಯೇಷ್ಠನಾಗಿದ್ದನು. ಬಲಿ ಮಹಾರಾಜನ ಚರಿತೆಯು ಸ್ತುತ್ಯವಾಗಿದ್ದು ಮುಂದೆ 8ನೆಯ ಸ್ಕಂಧದಲ್ಲಿ ವರ್ಣಿಸಲಾಗಿದೆ. ಬಾಣರಾಜನು ಶಿವನ ಮಹಾರಾಧಕನಾಗಿದ್ದರಿಂದ ಅವನು ಶಿವನ ಗಣಗಳಿಗೆ ಪ್ರಮುಖನಾದನು. ಈಗಲೂ ಕೂಡ ಶಿವನು ಬಾಣನ ರಾಜಧಾನಿಯನ್ನು ರಕ್ಷಿಸುತ್ತಲಿದ್ದಾನೆ ಮತ್ತು ಸದಾ ಅವನ ಬಳಿಯಲ್ಲೇ ಇರುತ್ತಾನೆ. ದ್ವಿತೀಯ ಗರ್ಭದಿಂದ 49 ಮರುದೇವತೆಗಳು ಕೂಡ ಹುಟ್ಟಿದರು. ಅವರಾರಿಗೂ ಗಂಡು ಮಕ್ಕಳಿರಲಿಲ್ಲ. ಅವರು ದ್ವಿತಿಯಲ್ಲಿ ಹುಟ್ಟಿದರೂ ಸ್ವರ್ಗಾಧಿಪತಿಯಾದ ಇಂದ್ರನು ಅವರಿಗೆ ದೇವತೆಗಳ ಸ್ಥಾನವನ್ನು ನೀಡಿದನು. ಪರೀಕ್ಷಿತ ಮಹಾರಾಜನು ಪ್ರಶ್ನಿಸಿದನು, ಪ್ರಿಯ ಗುರುವೇ, ಮರುತ್ತರಿಗೆ ಅವರ ಜನ್ಮ ನಿಮಿತ್ತವಾಗಿ ಆಸುರಿ ಭಾವವಿರಬೇಕಾಗಿತ್ತು. ಸ್ವರ್ಗಾಧಿಪತಿ ಇಂದ್ರನು ಅವರನ್ನು ಏಕೆ ದೇವತೆಗಳನ್ನಾಗಿ ಪರಿವರ್ತಿಸಿದನು? ಅವರು ಯಾವ ವೈದಿಕ ಕರ್ಮಗಳನ್ನು ಅಥವಾ ಪುಣ್ಯ ಕಾರ್ಯಗಳನ್ನು ಆಚರಿಸಿದರು? ಪೂಜ್ಯ ಬ್ರಾಹ್ಮಣನೇ, ನಾನು ಮತ್ತು ನನ್ನೊಂದಿಗಿರುವ ಋಷಿಗಳು ಇದನ್ನು ತಿಳಿಯಲು ಕಾತರರಾಗಿದ್ದೇವೆ. ಆದ್ದರಿಂದ ಮಹಾತ್ಮನೇ, ದಯವಿಟ್ಟು ನಮಗೆ ಕಾರಣವನ್ನು ವಿವರಿಸು. ಸೂತ ಮುನಿಗಳು ಹೇಳಿದರು, ಶೌನಕ ಮಹರ್ಷಿಗಳೇ, ಪರೀಕ್ಷಿತ ಮಹಾರಾಜನು ಶ್ರವಣ ಮಾಡಬೇಕಾದ ವಿಷಯಗಳನ್ನು ಕುರಿತು ಆಧಾರ ಪೂರ್ವಕವಾಗಿ ಹಾಗೂ ಸಂಕ್ಷೇಪವಾಗಿ ನುಡಿದುದನ್ನು ಕೇಳಿದ ಬಳಿಕ ಪ್ರತಿಯೊಂದನ್ನು ಚೆನ್ನಾಗಿ ತಿಳಿದ ಶುಕಮುನಿಗಳು ಅವನ ಪ್ರಯತ್ನವನ್ನು ತುಂಬಾ ಸಂತೋಷದಿಂದ ಪ್ರಶಂಸೆ ಮಾಡಿ ಉತ್ತರವಿತ್ತರು. ಶುಕಮುನಿಗಳು ಹೇಳಿದರು, ಇಂದ್ರನಿಗೆ ಸಹಾಯ ಮಾಡುವ ಸಲುವಾಗಿಯೇ ವಿಷ್ಣುವು ಹಿರಣ್ಯಕಶಿಪು ಮತ್ತು ಹಿರಣ್ಯಕ್ಷ ಸೋದರರಿಬ್ಬರನ್ನು ಸಂಹಾರ ಮಾಡಿದನು. ಅವರ ಸಂಹಾರದಿಂದ ಅವರ ತಾಯಿ ದಿತಿಯು ಶೋಕಕೋಪ ತಪ್ತಳಾಗಿ ಹೀಗೆಂದು ಆಲೋಚಿಸಿದಳು. ಇಂದ್ರಿಯ ತೋಷಣದಲ್ಲಿ ಹೆಚ್ಚು ಆಸಕ್ತನಾದ ಇಂದ್ರನು ವಿಷ್ಣುವಿನ ಮೂಲಕ ಸೋದರರಾದ ಹಿರಣ್ಯಕ್ಷ ಮತ್ತು ಹಿರಣ್ಯಕಶಿಪು ಇಬ್ಬರನ್ನು ಸಂಹರಿಸಿದನು. ಆದ್ದರಿಂದ ಇಂದ್ರನು ಕ್ರೂರಿ, ಕಠಿಣ ಹೃದಯಿ ಹಾಗೂ ಪಾಪಾತ್ಮನು. ಅವನನ್ನು ಕೊಂದು ನಾನು ಮನಃಶಾಂತಿಯನ್ನು ಹೊಂದುವುದು ಯಾವಾಗ? ರಾಜರೆಂದು ಮತ್ತು ಮಹಾನಾಯಕರೆಂದು ಖ್ಯಾತರಾದ ಎಲ್ಲ ಆಡಳಿತಗಾರರು ಸತ್ತಾಗ ಅವರ ದೇಹಗಳು ಕ್ರಿಮಿ, ಮಲ ಅಥವಾ ಬೂದಿಯಾಗಿ ಪರಿಣಮಿಸುತ್ತದೆ. ಅಂತಹ ದೇಹ ರಕ್ಷಣೆಗಾಗಿ ವ್ಯಕ್ತಿಯು ಅಸೂಯೆಯಿಂದ ಇತರರನ್ನು ಕೊಂದರೆ ಅವನು ಜೀವನದ ನಿಜ ಹಿತವನ್ನು ವಾಸ್ತವಿಕವಾಗಿ ತಿಳಿದಿರುವನೇ? ಖಂಡಿತ ಇಲ್ಲ. ಏಕೆಂದರೆ ವ್ಯಕ್ತಿಯು ಇತರ ಜೀವಿಗಳ ಬಗ್ಗೆ ಅಸೂಯೆಯನ್ನು ತಾಳಿದರೆ ಅವನು ಖಂಡಿತ ನರಕಕ್ಕೆ ಹೋಗುತ್ತಾನೆ. ದಿತಿಯು ಆಲೋಚಿಸಿದಳು, ಇಂದ್ರನು ಅವನ ದೇಹವನ್ನು ಶಾಶ್ವತವೆಂದು ತಿಳಿದಿದ್ದಾನೆ ಮತ್ತು ಈ ರೀತಿ ಅವನು ನಿಗ್ರಹವಿಲ್ಲದವನಾಗಿದ್ದಾನೆ. ಆದ್ದರಿಂದ ಇಂದ್ರನ ಮದವಿಳಿಸುವ ಮಗನನ್ನು ನಾನು ಪಡೆಯ ಬಯಸುತ್ತೇನೆ. ಇದರಲ್ಲಿ ನನಗೆ ಸಹಾಯಕವಾಗುವ ಉಪಾಯವೊಂದನ್ನು ನಾನು ಅನುಸರಿಸಬೇಕು. ಹೀಗೆ ಯೋಚಿಸುತ್ತಾ ಇಂದ್ರನನ್ನು ಕೊಲ್ಲುವ ಪುತ್ರಾಪೇಕ್ಷೆಯಿಂದ ದಿತಿಯು ತನ್ನ ಹಿತ ನಡವಳಿಕೆಯಿಂದ ಕಶ್ಯಪನನ್ನು ತೃಪ್ತಿಪಡಿಸಲು ಸತತವಾಗಿ ಉದ್ಯುಕ್ತಳಾದಳು. ರಾಜನೇ, ಕಶ್ಯಪನು ಬಯಸಿದಂತೆ ಬಹು ಶ್ರದ್ಧೆಯಿಂದ ಅವನ ಆದೇಶಗಳನ್ನು ದಿತಿಯು ಸದಾ ಪಾಲಿಸುತ್ತಿದ್ದಳು. ಸೇವೆ, ಪ್ರೀತಿ, ವಿನಯ ಮತ್ತು ಸಂಯಮದಿಂದ ತನ್ನ ಪತಿಯನ್ನು ತೃಪ್ತಿಪಡಿಸುವ ಸಲುವಾಗಿ ಮಧುರವಾದ ಮಾತುಗಳನ್ನು ಆಡುವುದರ ಮೂಲಕ ಮತ್ತು ಅವನೆಡೆಗೆ ಮಂದಹಾಸ ಮತ್ತು ಕುಡಿನೋಟಗಳನ್ನು ಬೀರುವುದರ ಮೂಲಕ ಅವನ ಮನಸ್ಸನ್ನು ಸೆಳೆದಳು. ಅವನನ್ನು ತನ್ನ ವಶ ಮಾಡಿಕೊಂಡಳು. ಕಶ್ಯಪ ಮುನಿಯು ವಿದ್ವಾಂಸನಾಗಿದ್ದರೂ ಅವನನ್ನು ತನ್ನ ವಶಕ್ಕೆ ತಂದುಕೊಂಡ ದಿತಿಯ ನಟನೆಯಿಂದ ಮುಗ್ಧಗೊಂಡನು. ಆದ್ದರಿಂದ ಅವನು ತನ್ನ ಪತ್ನಿಯ ಇಚ್ಛೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ಇತ್ತನು. ಪತಿಯ ಈ ವಾಗ್ದಾನವೇನು ಆಶ್ಚರ್ಯಕರ ಸಂಗತಿಯಲ್ಲ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮಾಂಡದ ಜೀವಿಗಳ ಪಿತಾಮಹನಾದ ಬ್ರಹ್ಮನು ಎಲ್ಲಾ ಜೀವಿಗಳು ನಿರಾಸಕ್ತರಾಗಿರುವುದನ್ನು ಕಂಡನು. ಜನಸಂಖ್ಯೆಯನ್ನು ಬೆಳೆಸಲು ಪುರುಷನ ದೇಹದ ಅರ್ಧ ಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದನು. ಆದ್ದರಿಂದಲೇ ಸ್ತ್ರೀಯ ಹಾವಭಾವವು ಪುರುಷನ ಮನಸ್ಸನ್ನು ಸೆಳೆಯುತ್ತದೆ. ಪ್ರಿಯನೇ, ಮಹಾಶಕ್ತಿಶಾಲಿಯಾದ ಕಶ್ಯಪ ಮುನಿಯು ತನ್ನ ಪತ್ನಿ ದಿತಿಯ ಮೃದುವರ್ತನೆಯಿಂದ ಅತ್ಯಂತ ಸಂತುಷ್ಟನಾಗಿ ಮುಗುಳ್ನಗುತ್ತಾ ಅವಳನ್ನು ಕುರಿತು ಹೀಗೆ ಹೇಳಿದನು. ಕಶ್ಯಪ ಮುನಿಗಳು ಹೇಳಿದರು, ಸುಂದರ ಸ್ತ್ರೀಯೇ, ಅನಿಂದ್ಯಳೆ, ನಾನು ನಿನ್ನ ವರ್ತನೆಯಿಂದ ಅತ್ಯಂತ ಪ್ರೀತನಾಗಿದ್ದೇನೆ. ಆದ್ದರಿಂದ ನಿನಗೆ ಇಷ್ಟ ಬಂದ ವರವನ್ನು ನನ್ನಲ್ಲಿ ಕೇಳಬಹುದು. ಪತಿಯು ಪ್ರೀತನಾದರೆ ಈ ಜಗತ್ತಿನಲ್ಲಿಯಾಗಲಿ ಅಥವಾ ಪರಲೋಕದಲ್ಲಿಯಾಗಲಿ ಅವನ ಪತ್ನಿಯು ಯಾವ ಆಸೆಗಳನ್ನು ತಾನೇ ಪೂರೈಸಿಕೊಳ್ಳಲು ಕಷ್ಟವಾಗುತ್ತದೆ? ಪತಿಯು ಸ್ತ್ರೀಗೆ ಪರದೇವತೆ. ಲಕ್ಷ್ಮೀಪತಿಯಾದ ದೇವೋತ್ತಮ ಪರಮ ಪುರುಷನಾದ ವಾಸುದೇವನು ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ್ದಾನೆ. ಕಾಮ್ಯಕರ್ಮಿಗಳ ಮೂಲಕ ದೇವತೆಗಳ ನಾನಾ ನಾಮ ರೂಪಗಳಿಂದ ಆರಾಧಿಸಲ್ಪಡುತ್ತಾನೆ. ಅದೇ ಪ್ರಕಾರ ಪತಿಯು ಆರಾಧನೆಯ ವಸ್ತುವಾಗಿ ಸ್ತ್ರೀಗೆ ಭಗವಂತನನ್ನು ಪ್ರತಿನಿಧಿಸುತ್ತಾನೆ. ಸಣ್ಣ ನಡುವಿನ ಸುಂದರ ದೇಹವುಳ್ಳ ನನ್ನ ಪ್ರಿಯ ಪತ್ನಿಯೇ, ಶ್ರೇಯೋಭಿಲಾಷಿಯಾದ ಹೆಂಡತಿಯು ಪತಿ ಪರಾಯಣಲಾಗಿದ್ದು ಪತಿಯ ಮಾತನ್ನು ನಡೆಸಬೇಕು. ಅವಳು ಪತಿಯನ್ನು ವಾಸುದೇವನ ಪ್ರತಿರೂಪವೆಂಬುದಾಗಿ ಅನನ್ಯ ಭಾವದಿಂದ ಪೂಜಿಸಬೇಕು. ನನ್ನ ಪ್ರಿಯ ವಿನೀತ ಪತ್ನಿಯೇ, ನೀನು ನನ್ನನ್ನು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯೆಂದು ಭಾವಿಸುತ್ತಾ ಬಹುಭಕ್ತಿಯಿಂದ ಆರಾಧಿಸಿದ ಕಾರಣ ದುಶ್ಶೀಲೆಯಾದ ಹೆಂಡತಿಗೆ ದುರ್ಲಭವಾದ ನಿನ್ನ ಕಾಮನೆಗಳನ್ನು ನಾನು ಪೂರೈಸುತ್ತೇನೆ. ದಿತಿಯು ಉತ್ತರಿಸಿದಳು, ಮಹಾನುಭಾವನೆ, ನಾನೀಗ ಪುತ್ರರನ್ನು ಕಳೆದುಕೊಂಡಿದ್ದೇನೆ. ನೀನು ನನಗೆ ವರವನ್ನು ನೀಡಲು ಬಯಸುವುದಾದರೆ ನಾನು ಇಂದ್ರನನ್ನು ಕೊಲ್ಲಬಲ್ಲ ಅಮರ ಪುತ್ರರನ್ನು ನೀಡೆಂದು ನಿನ್ನನ್ನು ಕೇಳುತ್ತೇನೆ. ನಾನು ಇದನ್ನು ಏಕೆ ಕೋರುತ್ತಿದ್ದೇನೆ ಎಂದರೆ, ಇಂದ್ರನು ವಿಷ್ಣುವಿನ ಸಹಾಯದಿಂದ ನನ್ನ ಇಬ್ಬರು ಪುತ್ರರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಕ್ಷರನ್ನು ಕೊಂದಿದ್ದಾನೆ. ಪತ್ನಿಯ ಕೋರಿಕೆಯನ್ನು ಕೇಳಿದ ಮೇಲೆ ಕಶ್ಯಪ ಮುನಿಯು ಬಹಳಷ್ಟು ವ್ಯಾಕುಲಗೊಂಡನು. ಅಯ್ಯೋ, ಈಗ ನಾನು ಇಂದ್ರ ಸಂಹಾರದ ಅಧರ್ಮ ಕಾರ್ಯದ ಅಪಾಯವನ್ನು ಎದುರಿಸಬೇಕಾಗಿದೆ ಎಂದು ಪರಿತಪಿಸಿದನು. ಕಶ್ಯಪ ಮುನಿಯು ಆಲೋಚಿಸಿದನು, ಅಯ್ಯೋ, ನಾನೀಗ ಐಹಿಕ ಭೋಗದಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೇನೆ. ಈ ಸ್ಥಿತಿಯ ಲಾಭ ಪಡೆದು ನನ್ನ ಚಿತ್ತವು ಸ್ತ್ರೀ ರೂಪದಲ್ಲಿರುವ ನನ್ನ ಪತ್ನಿ ದೇವೋತ್ತಮ ಪರಮ ಪುರುಷನ ಮಾಯಾಶಕ್ತಿಯಿಂದ ಆವೃತವಾಗಿದೆ. ಆದ್ದರಿಂದ ನಾನು ಖಂಡಿತವಾಗಿ ನರಕಕ್ಕೆ ಬೀಳುವ ದುಷ್ಟ ವ್ಯಕ್ತಿಯಾಗಿದ್ದೇನೆ. ನನ್ನ ಪತ್ನಿಯಾದ ಈ ಸ್ತ್ರೀಯು ತನ್ನ ಸ್ವಭಾವಕ್ಕನುಗುಣವಾದ ಉಪಾಯವನ್ನು ಅನುಸರಿಸಿದ್ದಾಳೆ. ಆದ್ದರಿಂದ ನಾನು ಅವಳನ್ನು ದೋಷಿಸುವಂತಿಲ್ಲ. ಆದರೆ ನಾನು ಪುರುಷ ಆದ್ದರಿಂದ ನನಗೆ ಸರ್ವಧಿಕಾರ. ನಾನು ನನ್ನ ಇಂದ್ರಿಯಗಳನ್ನು ನಿಗ್ರಹಿಸಲಾಗದ್ದರಿಂದ ನನಗೆ ಯಾವುದು ಒಳ್ಳೆಯದು ಎಂಬ ತಿಳುವಳಿಕೆ ಮೂಡಲಿಲ್ಲ. ಸ್ತ್ರೀ ವದನವು ಶರತ್ಕಾಲದಲ್ಲಿ ಅರಳುವ ಕಮಲ ಪುಷ್ಪದಂತೆ ಆಕರ್ಷಕ ಹಾಗೂ ಸುಂದರ. ಅವಳ ಮಾತುಗಳು ಅತಿಮಧುರ ಮತ್ತು ಕರ್ಣಾಮೃತ. ಆದರೆ ಸ್ತ್ರೀ ಹೃದಯವನ್ನು ಕುರಿತು ವಿಚಾರ ಮಾಡುವುದಾದರೆ ಅದು ಕತ್ತಿಯ ಅಲಗಿನಂತೆ ಅತಿ ಹರಿತ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ಹೀಗಿರುವಾಗ ಸ್ತ್ರೀಯ ವ್ಯವಹಾರಗಳನ್ನು ಯಾರು ತಾನೇ ಅರಿಯಬಲ್ಲರು? ಸ್ವಾರ್ಥದ ಈಡೇರಿಕೆಗಾಗಿ ಪುರುಷರು ತಮಗೆ ಅತ್ಯಂತ ಪ್ರಿಯರೆಂಬಂತೆ ಸ್ತ್ರೀಯರು ಪುರುಷರೊಂದಿಗೆ ವ್ಯವಹರಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಅವರಿಗೆ ಪ್ರಿಯರು ಯಾರೂ ಇಲ್ಲ. ಸ್ತ್ರೀಯರು ಬಹಳ ಸಾಧುಗಳೆಂಬ ತಿಳುವಳಿಕೆ ಇದೆ. ಆದರೆ ಸ್ವಾರ್ಥಕ್ಕಾಗಿ ಅವರು ತಮ್ಮ ಗಂಡಂದಿರನ್ನು, ಮಕ್ಕಳನ್ನು ಅಥವಾ ಸೋದರರನ್ನು ಸಹ ಕೊಲ್ಲಬಲ್ಲರು ಅಥವಾ ಇತರರಿಂದ ಕೊಲ್ಲಿಸುವರು. ನಾನು ಅವಳಿಗೆ ವರ ಕೊಡುವ ವಚನ ನೀಡಿದ್ದೇನೆ ಮತ್ತು ಈ ವಚನವು ಭಂಗವಾಗಲಾರದು. ಆದರೆ ಇಂದ್ರನು ವಧರ್ಹನಲ್ಲ. ಈ ಸನ್ನಿವೇಶದಲ್ಲಿ ನಾನು ಕಂಡುಕೊಂಡ ಪರಿಹಾರವು ಅತ್ಯಂತ ಯೋಗ್ಯ. ಶುಕಮುನಿಗಳು ಹೇಳಿದರು. ಹೀಗೆ ಯೋಚಿಸುತ್ತಾ ಕಶ್ಯಪ ಮುನಿಗಳು ಸ್ವಲ್ಪ ಕುಪಿತರಾದರು. ಕುರುನಂದನನಾದ ಪರೀಕ್ಷಿತನೇ, ತಮ್ಮನ್ನೇ ಹಳಿದುಕೊಳ್ಳುತ್ತಾ ಕಶ್ಯಪ ಮುನಿಗಳು ದಿತಿಯನ್ನು ಕುರಿತು ಈ ರೀತಿ ನುಡಿದರು. ದಿತಿಯು ಉತ್ತರಿಸಿದಳು, ನನ್ನ ಪ್ರಿಯ ಬ್ರಾಹ್ಮಣನೇ, ನಾನು ನಿನ್ನ ಸಲಹೆಯನ್ನು ಒಪ್ಪಿ ವ್ರತವನ್ನು ಅನುಸರಿಸಲೇಬೇಕು. ನಾನೀಗ ಏನು ಮಾಡಬೇಕು, ಏನು ಮಾಡಬಾರದು ಮತ್ತು ಯಾವುದು ವ್ರತವನ್ನು ಭಂಗಗೊಳಿಸುವುದಿಲ್ಲವೆಂಬುದನ್ನು ಅರಿಯಬೇಕು. ದಯವಿಟ್ಟು ನನಗೆ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸಿ. ಕಶ್ಯಪ ಮುನಿಗಳು ಹೇಳಿದರು, ನನ್ನ ಪ್ರಿಯ ಪತ್ನಿಯೇ, ಈ ವ್ರತವನ್ನು ಪಾಲಿಸಲು ಹಿಂಸೆಯನ್ನು ಮಾಡಕೂಡದು. ಯಾರೊಬ್ಬರಿಗೂ ಹಾನಿಯನ್ನುಂಟು ಮಾಡಬಾರದು. ಯಾರೊಬ್ಬರನ್ನೂ ಶಪಿಸಕೂಡದು ಮತ್ತು ಸುಳ್ಳು ಹೇಳಬಾರದು. ನಿನ್ನ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು ಮತ್ತು ಬುರುಡೆ ಎಲುಬುಗಳಂತಹ ಅಶುದ್ಧ ವಸ್ತುಗಳನ್ನು ಸ್ಪರ್ಶಿಸಕೂಡದು. ಕಶ್ಯಪ ಮುನಿಗಳು ಮುಂದುವರಿಸಿದರು, ನನ್ನ ಪ್ರಿಯ ವಿನಮ್ರ ಪತ್ನಿಯೇ, ಸ್ನಾನ ಮಾಡುವಾಗ ಎಂದೂ ನೀರಿಗಿಳಿಯಬೇಡ, ಎಂದಿಗೂ ಕುಪಿತಲಾಗಬೇಡ, ದುಷ್ಟರೊಂದಿಗೆ ಮಾತನಾಡಬೇಡ ಅಥವಾ ಅವರೊಂದಿಗೆ ಸಂಗ ಮಾಡಬೇಡ. ಸರಿಯಾಗಿ ಶುಚಿ ಮಾಡದ ಅರಿವೆಗಳನ್ನು ಧರಿಸಬೇಡ ಮತ್ತು ಈಗಾಗಲೇ ಧರಿಸಿದ ಹಾರವನ್ನು ಧರಿಸಬೇಡ. ಎಂಜಲು ಅನ್ನವನ್ನು ಎಂದೂ ತಿನ್ನಬೇಡ. ಕಾಳಿ ದುರ್ಗಾ ದೇವತೆಗೆ ಅರ್ಪಿಸಿದ ಪ್ರಸಾದವನ್ನು ಎಂದೂ ಸ್ವೀಕರಿಸಬೇಡ. ಮಾಂಸದಿಂದ ಅಥವಾ ಮೀನಿನಿಂದ ದೋಷಿತವಾದ ಯಾವುದನ್ನು ತಿನ್ನಬೇಡ. ಶೂದ್ರನು ತಂದ ಅಥವಾ ಮುಟ್ಟಿದ ಪದಾರ್ಥವನ್ನು ಅಥವಾ ರಜಸ್ವಲೆಯು ನೋಡಿದ ಯಾವುದೇ ವಸ್ತುವನ್ನಾಗಲಿ ತಿನ್ನಬೇಡ. ಬೊಗಸೆ ಹಿಡಿದು ನೀರನ್ನು ಕುಡಿಯಬೇಡ. ಊಟವಾದ ಮೇಲೆ ನಿನ್ನ ಬಾಯಿ, ಕೈ ಮತ್ತು ಕಾಲುಗಳನ್ನು ತೊಳೆಯದೆ ಹೊರಗೆ ಹೋಗಕೂಡದು. ನೀನು ಸಂಧ್ಯಾಕಾಲದಲ್ಲಿ ಅಥವಾ ಕೂದಲು ಬಿಚ್ಚಿಕೊಂಡು ಹೊರಗೆ ಹೋಗಬಾರದು ಅಥವಾ ಸರಿಯಾಗಿ ಆಭರಣಗಳಿಂದ ಅಲಂಕೃತಲಾಗದೆ ಹೊರಗೆ ಹೋಗಕೂಡದು. ನೀನು ಬಹಳ ಗಂಭೀರಲಾಗಿದ್ದು ಸರಿಯಾದ ವಸ್ತ್ರವನ್ನು ತೊಟ್ಟ ಹೊರತು ಮನೆ ಬಿಟ್ಟು ಹೋಗಬಾರದು. ನಿನ್ನ ಎರಡು ಕಾಲುಗಳನ್ನು ತೊಳೆಯದೆ ಅಥವಾ ಶುದ್ಧಿ ಮಾಡಿಕೊಳ್ಳದೆ ಅಥವಾ ಒದ್ದೆ ಕಾಲಿನಿಂದ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ತಲೆ ಮಾಡಿ ಮಲಗಕೂಡದು. ನೀನು ನಗ್ನಳಾಗಿ ಮಲಗಬಾರದು. ಇತರ ಸ್ತ್ರೀಯರೊಂದಿಗೆ ಮಲಗಬಾರದು. ಸೂರ್ಯ ಹುಟ್ಟುವ ಅಥವಾ ಸೂರ್ಯ ಮುಳುಗುವ ವೇಳೆಯಲ್ಲಿ ಮಲಗಕೂಡದು. ಶುಚಿಯಾದ ಬಟ್ಟೆಯನ್ನು ಧರಿಸಿ ಸದಾ ಶುದ್ಧಳಾಗಿ ಅರಿಶಿನ, ಗಂಧ ಮತ್ತು ಇತರ ಮಂಗಳ ದ್ರವ್ಯಗಳಿಂದ ಭೂಷಿತಳಾಗಿ ಬೆಳಗಿನ ಉಪಹಾರಕ್ಕೆ ಮುಂಚೆ ಗೋ ಬ್ರಾಹ್ಮಣರನ್ನು, ಲಕ್ಷ್ಮಿಯನ್ನು, ಮತ್ತು ದೇವೋತ್ತಮ ಪರಮ ಪುರುಷನನ್ನು ಅರ್ಚಿಸಬೇಕು. ಈ ವ್ರತವನ್ನು ಮಾಡುವ ಸ್ತ್ರೀಯು ಪತಿಪುತ್ರರಿರುವ ಸ್ತ್ರೀಯರನ್ನು ಪುಷ್ಪಹಾರಗಳಿಂದ, ಚಂದನದಿಂದ, ಆಭರಣಗಳಿಂದ ಮತ್ತು ಇತರ ಪರಿಕರಗಳಿಂದ ಪೂಜಿಸಬೇಕು. ಗರ್ಭಿಣಿ ಸ್ತ್ರೀಯು ತನ್ನ ಪತಿಯನ್ನು ಅರ್ಚಿಸಬೇಕು ಹಾಗೂ ಅವನಿಗೆ ಸ್ತೋತ್ರವನ್ನು ನಿವೇದಿಸಬೇಕು. ಅವನು ತನ್ನ ಗರ್ಭದಲ್ಲಿ ಇರುವನೆಂದು ತಿಳಿದು ಅವನನ್ನು ಧ್ಯಾನಿಸಬೇಕು. ಕಶ್ಯಪ ಮುನಿಗಳು ಮುಂದುವರಿಸಿದರು, ಪುಂಸವನವೆಂಬ ಈ ವ್ರತವನ್ನು ನೀನು ವ್ರತಬದ್ಧಳಾಗಿ ಅತ್ಯಂತ ಶ್ರದ್ಧೆಯಿಂದ ಕಡೆಯ ಪಕ್ಷ 1 ವರ್ಷ ಪರ್ಯಂತ ಆಚರಿಸಿದರೆ ನೀನು ಇಂದ್ರನ ಹಂತಕನಾಗಬಲ್ಲ ಪುತ್ರನಿಗೆ ಜನ್ಮ ನೀಡುವೆ. ಆದರೆ ಈ ವ್ರತಾಚರಣೆಯಲ್ಲಿ ಏನಾದರೂ ಲೋಪ ಉಂಟಾದರೆ ಆ ಪುತ್ರನು ಇಂದ್ರನ ಮಿತ್ರನಾಗುವನು. ಪರೀಕ್ಷಿತ ರಾಜನೇ, ಕಶ್ಯಪರ ಪತ್ನಿ ದಿತಿಯು ಪುಂಸವನವೆಂಬ ಶುದ್ಧಿಕ್ರಮವನ್ನು ಆಚರಿಸಲೊಪ್ಪಿದಳು. ಹೌದು, ನಾನು ನಿಮ್ಮ ಆದೇಶಕ್ಕನುಸಾರವಾಗಿ ಪ್ರತಿಯೊಂದನ್ನು ಪಾಲಿಸುವೆನು ಎಂದು ದಿತಿಯು ನುಡಿದಳು. ಕಶ್ಯಪರಿಂದ ರೇತಸ್ಸು ಪಡೆದು ಬಹು ಸಂತೋಷದಿಂದ ಗರ್ಭಿಣಿಯಾದಳು ಮತ್ತು ಶ್ರದ್ಧೆಯಿಂದ ವ್ರತವನ್ನಾಚರಿಸತೊಡಗಿದಳು. ಪ್ರತಿಯೊಬ್ಬನಿಗೂ ಗೌರವವನ್ನು ಕೊಡುವ ಪರೀಕ್ಷಿತ ಮಹಾರಾಜನೇ, ಇಂದ್ರನು ದಿತಿಯ ಉದ್ದೇಶವನ್ನು ಅರಿತುಕೊಂಡನು. ಆದ್ದರಿಂದ ಅವನು ಸ್ವಹಿತ ಸಾಧನೆಗೆ ಹೊಂಚು ಹಾಕಿದನು. ಆತ್ಮ ಸಂರಕ್ಷಣೆಯು ನಿಸರ್ಗದ ಪ್ರಥಮ ನಿಯಮವೆಂಬ ನ್ಯಾಯವನ್ನು ಅನುಸರಿಸಿ ಅವನು ದಿತಿಯ ವಂಚನ ಭಂಗ ಮಾಡಲು ಬಯಸಿದನು. ಈ ಪ್ರಕಾರವಾಗಿ ಅವನು ಆಶ್ರಮವಾಸಿಯಾದ ತನ್ನ ಮಾತೃ ಸೋದರಿಯ ಸೇವೆಯಲ್ಲಿ ತೊಡಗಿದನು. ಇಂದ್ರನು ದಿನವೂ ಕಾಡಿನಿಂದ ಹೂವು, ಹಣ್ಣು, ಕಂದಮೂಲ ಮತ್ತು ಯಜ್ಞಾರ್ಥಕ್ಕಾಗಿ ಸಮ್ಮಿತ್ತುಗಳನ್ನು ತರುತ್ತಾ ಮಾತೃ ಭಗಿನಿಯ ಸೇವೆ ಮಾಡುತ್ತಿದ್ದನು. ಅಲ್ಲದೆ ಅವನು ದರ್ಬೆ, ಎಲೆಗಳು, ಚಿಗುರುಗಳು, ಮೃತ್ತಿಕೆ ಮತ್ತು ನೀರನ್ನು ಕೂಡ ಸಮಯಕ್ಕೆ ಸರಿಯಾಗಿ ತರುತ್ತಿದ್ದನು. ಪರೀಕ್ಷಿತ ಮಹಾರಾಜನೇ, ಮೃಗ ಬೇಟೆಗಾರನು ಮೃಗ ಚರ್ಮದಿಂದ ತನ್ನ ದೇಹವನ್ನು ಮುಚ್ಚಿಕೊಂಡು ಜಿಂಕೆಯಂತಾಗಿ ಜಿಂಕೆಯನ್ನು ಲಾಲಿಸುವಂತೆ ಇಂದ್ರನು ಅಂತರಂಗದಲ್ಲಿ ದಿತಿಪುತ್ರರ ಶತ್ರುವಾಗಿದ್ದರೂ ಬಾಹ್ಯದಲ್ಲಿ ಮಿತ್ರನಾಗಿದ್ದನು ಮತ್ತು ಶ್ರದ್ಧೆಯಿಂದ ದಿತಿಯ ಸೇವೆಯನ್ನು ಮಾಡುತ್ತಿದ್ದನು. ದಿತಿಯು ವ್ರತಾಚರಣೆಯನ್ನು ನಿರ್ವಹಿಸುವಾಗ ಯಾವುದಾದರೂ ತಪ್ಪನ್ನು ಕಂಡೊಡನೆಯೇ ಅವಳನ್ನು ಮೋಸಗೊಳಿಸುವುದು ಇಂದ್ರನ ಉದ್ದೇಶವಾಗಿತ್ತು. ಆದರೆ ಅವನು ಗುಪ್ತವಾಗಿ ಇರಬಯಸಿದನಾದ್ದರಿಂದ ಬಹು ಎಚ್ಚರಿಕೆಯಿಂದ ಅವಳ ಸೇವೆ ಮಾಡಿದನು. ಭೂಪತಿಯೇ, ಇಂದ್ರನಿಗೆ ದೋಷಗಳು ಕಾಣಬರದಿರುವಾಗ ನನಗೆ ಹೇಗೆ ಒಳ್ಳೆಯದಾಗುವುದು ಎಂದು ಯೋಚಿಸತೊಡಗಿದನು. ಈ ರೀತಿ ಅವನು ತೀವ್ರವಾಗಿ ಚಿಂತಾಮಗ್ನನಾದನು. ವ್ರತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ದುರ್ಬಲಳು ಕೃಶಳು ಆಗಿದ್ದ ದಿತಿಯು ಒಮ್ಮೆ ದುರ್ದೈವದಿಂದ ಊಟವಾದ ಮೇಲೆ ಬಾಯಿ ಕೈಕಾಲುಗಳನ್ನು ತೊಳೆಯುವುದನ್ನು ಅಲಕ್ಷಿಸಿ ಸಂಜೆಗತ್ತಲಿನಲ್ಲಿ ನಿದ್ದೆ ಹೋದಳು. ಸಕಲ ಯೋಗ ಸಿದ್ಧಿಗಳನ್ನು ಅನಿಮ ಲಘಿಮಾದಿ ಯೋಗ ಸಿದ್ಧಿಗಳು ಪಡೆದ ಇಂದ್ರನು ಈ ದೋಷವನ್ನು ಕಂಡು ದಿತಿಯು ಗಾಢ ನಿದ್ರೆಯಿಂದಾಗಿ ಪ್ರಜ್ಞಾರಹಿತಳಾಗಿದ್ದಾಗ ಅವಳ ಗರ್ಭವನ್ನು ಪ್ರವೇಶಿಸಿದನು. ದಿತಿಯ ಗರ್ಭವನ್ನು ಪ್ರವೇಶಿಸಿದ ಮೇಲೆ ಇಂದ್ರನು ತನ್ನ ವಜ್ರಾಯುಧದ ನೆರವಿನಿಂದ ಚಿನ್ನದಂತೆ ಪ್ರಕಾಶಿಸುತ್ತಿದ್ದ ಅವಳ ಗರ್ಭವನ್ನು 7 ಚೂರುಗಳನ್ನಾಗಿ ಕತ್ತರಿಸಿದನು. 7 ಕಡೆಗಳಲ್ಲಿ 7 ಬೇರೆ ಬೇರೆ ಜೀವಿಗಳು ಅಳತೊಡಗಿದವು. ಅಳಬೇಡಿ ಎಂದು ಅವುಗಳಿಗೆ ಹೇಳಿ ಇಂದ್ರನು ಪ್ರತಿಯೊಂದನ್ನು ಮತ್ತೆ 7 ಚೂರುಗಳನ್ನಾಗಿ ಮಾಡಿದನು. ರಾಜನೇ, ಅವರು ಬಹಳ ವ್ಯಥಿತರಾಗಿ ಇಂದ್ರನಿಗೆ ಕೈಜೋಡಿಸಿ, ಪ್ರಿಯ ಇಂದ್ರನೇ, ನಾವು ನಿನ್ನ ಸೋದರರಾದ ಮರುತ್ತುಗಳು, ಏಕೆ ನಮ್ಮನ್ನು ಕೊಲ್ಲಲು ಯತ್ನಿಸುತ್ತಿರುವೆ ಎಂದು ಕೇಳಿದರು. ಅವರು ವಾಸ್ತವಿಕವಾಗಿ ಅನನ್ಯ ಭಾವದಿಂದ ತನ್ನ ಅನುಚರರಾಗಿದ್ದುದನ್ನು ಕಂಡಾಗ ಇಂದ್ರನು ಅವರನ್ನು ಕುರಿತು ಹೇಳಿದನು, ನೀವೆಲ್ಲರೂ ನನ್ನ ಸೋದರರಾಗಿದ್ದರೆ ನನ್ನಿಂದ ನೀವು ಇನ್ನೂ ಭಯಪಡಬೇಕಾಗಿಲ್ಲ. ಶುಕಮುನಿಗಳು ಹೇಳಿದರು, ನನ್ನ ಪ್ರಿಯ ಪರೀಕ್ಷಿತ ಮಹಾರಾಜನೇ, ನೀನು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಸುಡಲ್ಪಟ್ಟಿದೆ. ಆದರೆ ಶ್ರೀಕೃಷ್ಣನು ನಿನ್ನ ತಾಯಿಯ ಗರ್ಭವನ್ನು ಪ್ರವೇಶಿಸಿ ನಿನ್ನನ್ನು ರಕ್ಷಿಸಿದನು. ಅದೇ ಪ್ರಕಾರ ಇಂದ್ರನ ವಜ್ರಾಯುಧದಿಂದ ದ್ವಿತೀಯ ಗರ್ಭವು 49 ಚೂರುಗಳಾಗಿ ಕತ್ತರಿಸಲ್ಪಟ್ಟಾಗ ಅವೆಲ್ಲವೂ ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ರಕ್ಷಿಸಲ್ಪಟ್ಟವು. ಮೂಲ ಪುರುಷನಾದ ದೇವೋತ್ತಮ ಪರಮ ಪುರುಷನನ್ನು ಒಂದು ಸಲ ಅರ್ಚಿಸಿದರೆ ವ್ಯಕ್ತಿಯು ಆಧ್ಯಾತ್ಮ ಲೋಕಕ್ಕೆ ಉನ್ನತಿಯನ್ನು ಪಡೆಯುವುದಲ್ಲದೆ ವಿಷ್ಣುವಿನ ದೇಹ ಲಕ್ಷಣಗಳನ್ನು ಗಳಿಸುವ ಪ್ರಯೋಜನವನ್ನು ಪಡೆಯುತ್ತಾನೆ. ದಿತಿಯು ಮಹಾವ್ರತಸ್ಥಳಾಗಿ ಸರಿ ಸುಮಾರು 1 ವರ್ಷ ಕಾಲ ಶ್ರೀ ವಿಷ್ಣುವಿನ ಅರ್ಚನೆ ಮಾಡಿದ್ದಳು. ಅಂತಹ ಆಧ್ಯಾತ್ಮ ಜೀವನದ ಬಲದಿಂದ 49 ಮರುತ್ತುಗಳು ಹುಟ್ಟಿದರು. ಹೀಗಿರುವಾಗ ದ್ವಿತೀಯ ಗರ್ಭದಿಂದ ಜನಿಸಿದರೂ ಕೂಡ ಪರಮಪ್ರಭುವಿನ ಅನುಗ್ರಹದಿಂದ ದೇವತೆಗಳಿಗೆ ಸಮಾನರಾದುದರಲ್ಲಿ ಆಶ್ಚರ್ಯವೇನಿದೆ? ದೇವೋತ್ತಮ ಪರಮ ಪುರುಷನ ಅರ್ಚನೆಯಿಂದ ದಿತಿಯು ಸಂಪೂರ್ಣವಾಗಿ ಶುದ್ಧಳಾಗಿದ್ದಳು. ಅವಳು ಹಾಸಿಗೆಯಿಂದ ಎದ್ದಾಗ ಇಂದ್ರನೊಡನೆ ತನ್ನ 49 ಪುತ್ರರನ್ನು ಕಂಡಳು. ಈ 49 ಪುತ್ರರು ಅಗ್ನಿಯಂತೆ ತೇಜೋಮಯರಾಗಿದ್ದರು ಮತ್ತು ಇಂದ್ರನ ಸಖರಾಗಿದ್ದರು. ಆದ್ದರಿಂದ ದಿತಿಗೆ ಅತ್ಯಂತ ಸಂತೋಷವಾಯಿತು. ಬಳಿಕ ದಿತಿಯು ಇಂದ್ರನನ್ನು ಕುರಿತು ಹೇಳಿದಳು, ನನ್ನ ಪ್ರಿಯ ಪುತ್ರನೇ, ದ್ವಾದಶ ಆದಿತ್ಯರನ್ನು ಕೊಲ್ಲುವಂತಹ ಮಗನನ್ನು ಪಡೆಯಲು ನಾನು ಈ ದುಷ್ಕರವಾದ ವ್ರತವನ್ನು ಆಚರಿಸಿದೆನು. ನಾನು ಒಬ್ಬ ಮಗನಿಗಾಗಿ ಪ್ರಾರ್ಥಿಸಿದ್ದೆ. ಆದರೆ ಈಗ 49 ಮಂದಿ ಇರುವುದನ್ನು ಕಾಣುತ್ತಿದ್ದೇನೆ. ಇದು ಹೇಗೆ ಸಂಭವಿಸಿತು? ನನ್ನ ಪ್ರಿಯ ಪುತ್ರ ಇಂದ್ರನೇ, ನಿನಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಸತ್ಯವನ್ನು ತಿಳಿಸು. ಸುಳ್ಳು ಹೇಳಲು ಯತ್ನಿಸಬೇಡ. ಇಂದ್ರನು ಉತ್ತರಿಸಿದನು, ನನ್ನ ಪ್ರೀತಿಯ ತಾಯಿಯೇ, ನಾನು ಸ್ವಾರ್ಥದಿಂದ ತೀರಾ ಕುರುಡನಾಗಿ ಧರ್ಮದೃಷ್ಟಿಯನ್ನು ಕಳೆದುಕೊಂಡಿದ್ದೆನು. ನೀನು ಆಧ್ಯಾತ್ಮ ಜೀವನದಲ್ಲಿ ದೊಡ್ಡ ವ್ರತವನ್ನು ಆಚರಿಸುತ್ತಿರುವುದನ್ನು ತಿಳಿದಾಗ ನಿನ್ನಲ್ಲಿ ಏನಾದರೊಂದು ದೋಷವನ್ನು ಹುಡುಕಲು ಬಯಸಿದೆ. ಅಂತಹ ದೋಷ ಕಂಡಾಗ ನಿನ್ನ ಗರ್ಭವನ್ನು ಪ್ರವೇಶ ಮಾಡಿ ಗರ್ಭವನ್ನು ತುಂಡು ತುಂಡಾಗಿ ಕತ್ತರಿಸಿದೆ. ನಾನು ಮೊದಲು ಗರ್ಭಗತ ಶಿಶುವನ್ನು 7 ಚೂರುಗಳನ್ನಾಗಿ ಕತ್ತರಿಸಿದೆ. ಅವು 7 ಮಕ್ಕಳಾದವು. ಆಮೇಲೆ ಪ್ರತಿಯೊಂದು ಶಿಶುವನ್ನು ಪುನಃ 7 ಚೂರುಗಳನ್ನಾಗಿ ತುಂಡರಿಸಿದೆ. ಆದರೆ ಪರಮ ಪ್ರಭುವಿನ ಅನುಗ್ರಹದಿಂದ ಯಾವುದು ಮರಣ ಹೊಂದಿಲ್ಲ. ಪ್ರಿಯ ಮಾತೆಯೇ, ಎಲ್ಲ 49 ಮಕ್ಕಳು ಜೀವಿಸಿರುವುದನ್ನು ಕಂಡು ನನಗೆ ನಿಜವಾಗಿ ಆಶ್ಚರ್ಯವಾಯಿತು. ಇದು ಶ್ರೀ ವಿಷ್ಣು ಪೂಜೆಯಲ್ಲಿ ನೀನು ತಪ್ಪದೆ ಆಚರಿಸಿದ ಭಕ್ತಿ ಸೇವೆಯ ಅನುಷಂಗಿಕ ಫಲವೆಂದು ನಿರ್ಧರಿಸಿದೆ. ದೇವೋತ್ತಮ ಪರಮ ಪುರುಷನ ಆರಾಧನೆಯಲ್ಲಿ ಮಾತ್ರ ಆಸಕ್ತರಾಗಿರುವುದಾದರೂ ಭಗವಂತನಿಂದ ಐಹಿಕವಾದ ಏನನ್ನು ಬಯಸದಿದ್ದರು ಮತ್ತು ಮೋಕ್ಷವನ್ನು ಕೂಡ ಬಯಸದಿದ್ದರು ಶ್ರೀಕೃಷ್ಣನು ಅವರ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತಾನೆ. ದೇವೋತ್ತಮ ಪರಮ ಪುರುಷನ ದಾಸನಾಗುವುದು ಸಕಲ ಅಭಿಲಾಷಿಗಳ ಅಂತಿಮಧ್ಯಾಯ. ಭಕ್ತರಿಗೆ ತನ್ನನ್ನೇ ಅರ್ಪಿಸುವ ಪ್ರಿಯತಮನಾದ ಭಗವಂತನನ್ನು ಬುದ್ಧಿವಂತನಾದವನು ಸೇವಿಸಿದರೆ ನರಕದಲ್ಲಿ ಕೂಡ ಸಿಗುವ ಭೌತಿಕ ಸುಖವನ್ನು ಅವನು ಹೇಗೆ ತಾನೇ ಬಯಸಬಲ್ಲನು? ನನ್ನ ಮಾತೆಯೇ, ಉತ್ತಮ ನಾರಿಮಣಿಯೇ, ನಾನೊಬ್ಬ ಮೂರ್ಖ. ನಾನು ಏನೇ ಅಪರಾಧವನ್ನು ಮಾಡಿದ್ದರೂ ದಯವಿಟ್ಟು ಕ್ಷಮಿಸು. ನಿನ್ನ ಭಕ್ತಿ ಸೇವೆಯ ಕಾರಣದಿಂದ ನಿನ್ನ 49 ಪುತ್ರರು ಯಾವ ಕ್ಷತಿಯಿಲ್ಲದೆ ಜನಿಸಿದ್ದಾರೆ. ವೈರಿಯಾಗಿ ನಾನು ಅವರನ್ನು ಕತ್ತರಿಸಿದರೂ ನಿನ್ನ ಮಹದ್ ಭಕ್ತಿ ಸೇವೆಯಿಂದಾಗಿ ಅವರು ಮರಣ ಹೊಂದಲಿಲ್ಲ. ಶುಕಮುನಿಗಳು ಮುಂದುವರಿಸಿದರು, ದಿತಿಯು ಇಂದ್ರನ ಸದ್ವರ್ತನೆಯಿಂದ ಅತ್ಯಂತ ತುಷ್ಟಳಾಗಿದ್ದಳು. ಬಳಿಕ ಇಂದ್ರನು ತನ್ನ ತಾಯಿಯ ಸೋದರಿಗೆ ಗೌರವ ಪೂರ್ವಕವಾಗಿ ನಮಸ್ಕರಿಸಿ ಅವಳ ಅನುಮತಿಯಿಂದ ತನ್ನ ಸೋದರರಾದ ಮರುತ್ತರೊಂದಿಗೆ ಸ್ವರ್ಗಕ್ಕೆ ಹೋದನು. ಪ್ರಿಯ ಪರೀಕ್ಷಿತ ರಾಜನೇ, ನೀನು ಕೇಳಿದ ಪ್ರಶ್ನೆಗಳಿಗೆ ವಿಶೇಷವಾಗಿ ಮರುತ್ತುಗಳ ಶುದ್ಧವಾದ ಮಂಗಳಮಯವಾದ ಕಥಾನಕವನ್ನು ಕುರಿತಂತೆ ನಾನು ಸಾಧ್ಯವಿದ್ದ ಮಟ್ಟಿಗೆ ಉತ್ತರಿಸಿದ್ದೇನೆ. ಈಗ ನೀನು ಇನ್ನೇನಾದರೂ ಪ್ರಶ್ನಿಸಬಹುದು, ಅದನ್ನು ಮತ್ತಷ್ಟು ವಿವರಿಸುವೆ. ಇಲ್ಲಿಗೆ ಶ್ರೀಮದ್ ಭಾಗವತದ 6ನೆಯ ಸ್ಕಂಧದ ಇಂದ್ರನನ್ನು ಕೊಲ್ಲುವ ದ್ವಿತೀಯ ಪ್ರತಿಜ್ಞೆ ಎಂಬ 18ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.